ಶತ್ರುಸ್ತಃ ಸಮಸ್ತಃ ಸಕಲಗುಣಿ ಸರ್ವೋಷವ್ಯಪೇತ ಗುರುನಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನಯಾ ಗುಹಾಯಾಂ. ಅದನ್ನು ಹೇಳಿದರು ಪರಮಾತ್ಮನ ಅವಲೋಕನವನ್ನು ಚಿಂತನೆ ಮಾಡಬೇಕು. ತಸ್ಯ ಅವಲೋಕಮಧಿಕಂ ಕೃಪಯಾ ಅತಿಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಂ. ಆತನ ಎರಡೂ ಕಣ್ಣುಗಳ ನೋಟವನ್ನು ಚಿಂತನೆ ಮಾಡಬೇಕು. ಅದರಲ್ಲಿ ಏನು ಶಕ್ತಿ ಇದೆ ಅಂದರೆ ಕೃಪಯ, ಆತನ ಕೃಪೆಯ ಮೂಲಕವಾಗಿ ಅತಿಘೋರ ತಾಪತ್ರಯ ಉಪಶಮನಾಯ ನಿಸೃಷ್ಟಂ. ನಮಗೆ ಕಾಡ್ತಕ್ಕಂಥ ಭಯಾನಕವಾದಂಥ ತಾಪತ್ರಯಗಳ ಪರಿಹಾರಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ತಾನೆ, ತನ್ನ ನೋಟವನ್ನು ಹಾಕ್ತಾನೆ. ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಲೆ. ಆ ಭಾಗ ಇದು, ಇದು ಎರಡು ಭಾಗ ಮಾಡಿದ್ದಾರೆ ಆಚಾರ್ಯರು. ಕಪಿಲಗೀತೆಯಲ್ಲಿ ಬರತಕ್ಕಂಥ 13 ಶ್ಲೋಕಗಳಿರೋದು ಹುಟ್ಟಿದ್ರಲ್ಲಿ ಆಪಾದ ಮೌಲ್ಯ ಪರೆಯುವಂಥವರ 13 ಶ್ಲೋಕ ಬರುತ್ತೆ. ಅದರಲ್ಲಿ ಆಚಾರ್ಯ ಎರಡು ಅಧ್ಯಾಯ ಮಾಡ್ತಾರೆ. ಮೊದಲನೇ ಅಧ್ಯಾಯ ಒಂದು, ಕರುಣಾಪೂರ್ಣ ಅಂತೇಳಿ ಇನ್ನೂ 10ನೇ ಅಧ್ಯಾಯ ಒಂದು. ಎರಡು ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಒಂದೇ ಆಸ್ಪೆಕ್ಟ್ ಅನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇನ್ನೊಂದೇ ಆಸ್ಪೆಕ್ಟ್ ಅನ್ನ ಆ ಅಧ್ಯಾಯದಲ್ಲಿ ಹೇಳ್ತಾರೆ. ಎರಡು ಸೇರಿ ಇದಕ್ಕೆ ಭಾಷ್ಯ ಗೊತ್ತಾಯ್ತು. ಆದ ಸ್ತೋತ್ರ ಎರಡು ಅಧ್ಯಾಯ ಸರಿಯಾಗಿ ಓದ್ಕೊಂಡ್ರೆ ಇದಿಷ್ಟು ಅರ್ಥ ಆಗುತ್ತೆ. ಅದಕ್ಕೆ ಪರಮಾತ್ಮನ ಅವಲೋಕ ಹೇಗಿದೆ ಅಂದ್ರೆ ಎಂಥದ್ದು ಅತಿಘೋರ ತಾಪತ್ರಯ ಉಪಶಮನಾಯ ನಿಸೃಷ್ಟ ಮಕ್ಷ್ಣೋಹೋ. ಅದನ್ನು ಸರಿಯಾಗಿ ಚಿಂತನೆ ಮಾಡಬೇಕು ಹೇಗಿದೆ. ಸ್ನಿಗ್ಧ ಸ್ಮಿತ ಅನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನಯಾ ಗುಹಾಯಾಂ. ಸ್ನಿಗ್ಧ ಸ್ಮಿತ ಅನುಗುಣಿತಂ, ಅದೇನಾಗಿದೆ, ಕೃಪೆ ಮಲ್ಟಿಪ್ಲೈ ಆಗಿಬಿಟ್ಟಿದೆ. ಯಾತಕ್ಕೆ ಸ್ನಿಗ್ಧವಾದ ಸ್ಮಿತ, ಪ್ರೀತಿಯಾದ ಮಂದಹಾಸ. ಪ್ರೀತಿಯ ಮಂದಹಾಸ ಏನ್ ಮಾಡುತ್ತೆ, ನಮಗೆ ಇನ್ನೂ ಹೆಚ್ಚು ಧೈರ್ಯ ತುಂಬುತ್ತೆ. ಅಂಥದ್ದು ಅನುಗುಣಿತಂ, ಗುಣಿತ ಅಂದ್ರೆ ಮಲ್ಟಿಪ್ಲೈಡ್, ಅನುಗುಣಿತ ಇನ್ನೂ ಹೆಚ್ಚು. ಬರೀ ನೋಡಿದ, ಪ್ರೀತಿಯಿಂದ ನೋಡಿದ ಇನ್ನೂ ಖುಷಿಯಾಯ್ತು. ವಿಪುಲ ಪ್ರಸಾದ, ಮಹಾಪ್ರಸಾದ ತೋರಿಸ್ತಕ್ಕಂಥದ್ದು ಅವಲೋಕನ. ಆ ನೋಟದಲ್ಲೇ ಗೊತ್ತಾಗುತ್ತೆ, ಮಾತಾಡಬೇಕು ಮುಂದೆ ಬಿಡಬೇಕು ಅನ್ನೋದು ನೋಡ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ. ದೇವರ ಆ ರೀತಿ ನೋಡ್ತಾ ಇದ್ದಾನೆ. ಧ್ಯಾಯೇಚ್ಚಿರಂ, ಇಂಥ ಪರಮಾತ್ಮನ ಅವಲೋಕನವನ್ನು ಏನ್ ಮಾಡಬೇಕು, ತುಂಬಾ ಹೊತ್ತು ಧ್ಯಾನ ಮಾಡಿ. ವಿತತ ಭಾವನೆಯ ಗುಹಾಯಾಮ್, ಹೃದಯ ಗುಹೆಯಲ್ಲಿ ಭಾವನಾ ಅಂದ್ರೆ ಭಕ್ತಿ. ವಿತತ ಭಾವನೆಯ, ವಿಶೇಷ ಭಕ್ತಿಯಿಂದ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ನೋಡಿದ ವಸ್ತು ಭಾರಿ ಚೆನ್ನಾಗಿದ್ರೆ ಮತ್ತೆ ಮತ್ತೆ ಜ್ಞಾಪಕ ಬರುತ್ತೆ, ಚೆನ್ನಾಗಿಲ್ಲದ್ರೆ ಜ್ಞಾಪಕ ಬರೋದಿಲ್ಲ. ದೇವರ ಸಾಕ್ಷಾತ್ ಮನ್ಮಥ ಮನ್ಮಥನಾದ್ರಿಂದ ಪ್ರತಿಯೊಂದು ಅಂಶ ಏನಾಗುತ್ತೆ, ನಮಗಾಗ ಜ್ಞಾಪಕ ಬರ್ತಾ ಹೋಗುತ್ತೆ, ಧ್ಯಾನಕ್ಕೆ ಸಾಧ್ಯ. ಅದು ತಾಪತ್ರಯಸ್ಯ ಆಧ್ಯಾತ್ಮಿಕಾದಿ ಲಕ್ಷಣಸ್ಯ, ಮೂರು ತಾಪಗಳು, ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅಂತ ಮೂರು ತಾಪಗಳು. ಮೂರು ತಾಪನು ಪರಿಹಾರ ಮಾಡ್ತಾನೆ ಪರಮಾತ್ಮ ತನ್ನ ನೋಟದಿಂದ. ಸಾನುರಾಗ ಅವಲೋಕನಂ ಅಂತ ಅಲ್ಲೇ ಹೇಳಿತ್ತು. ಕಿಂಚಿತ್ ಸ್ನಿಗ್ಧೇನ ಸ್ಮಿತೇನ ಅನುಗುಣಿತ ಸಾಂದ್ರೀಕೃತ ವಿಪುಲ ಪುಷ್ಕರ ಪ್ರಸಾದ ಪ್ರಸನ್ನತಾ ಯಸ್ಯ ಸಾ ತಥಾತಂ. ನೆಕ್ಸ್ಟ್, ಹಾಸಂ ಹರೇಹೇ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಂ ಅತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಪರಮಾತ್ಮ ಮತ್ತೆ ಮುಂದುವರೆಸ್ತಾನೆ. ಹಾಸಂ ಹರೇಹೇ, ಹರೇಹೇ ಹಾಸಂ ಧ್ಯಾಯೆ, ಪರಮಾತ್ಮನ ಮಂದಹಾಸವನ್ನು ಧ್ಯಾನ ಮಾಡಬೇಕು. ಅದು ಹೇಗಿದೆ, ಅವನತ ಅಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಂ, ಒಂದೇ ಪದ. ಅವನತ ಅಖಿಲ ಲೋಕ ತೀವ್ರ ಶೋಕ ಅಶ್ರು ಸಾಗರ ವಿಶೋಷಣಂ. ಅವನತ ನಮಸ್ಕಾರ ಮಾಡಿದಂತಹ ಅಖಿಲ ಲೋಕ ಎಲ್ಲಾ ಜನಗಳ ತೀವ್ರ ಅತ್ಯಂತ ತೀವ್ರವಾದ ಶೋಕ ಅಶ್ರು ಸಾಗರ ವಿಶೋಷಣಂ. ಶೋಕ ಅಂತಕ್ಕಂಥ ದುಃಖ ಸಾಗರ ಇದೆಯಲ್ಲ, ಅದು ಒಣಗಿಸಿಬಿಡ್ತಾನೆ ಪರಮಾತ್ಮ ಅಂತ ಹೇಳಿದ. ಪರಮಾತ್ಮನ ನಿಂತ್ಕೊಂಡ್ರೆ ನಮ್ಮ ದುಃಖ ಸ್ವಲ್ಪ ಇರಲಿ, ಎಷ್ಟು ಬೇಕಾದ್ರೂ ಇರಲಿ, ಸಮುದ್ರದಂತಹ ದುಃಖ ದೇವರು ನೋಡ್ದ ಎಲ್ಲ ಡ್ರೈ ಅಪ್ ಆಗಿಬಿಡುತ್ತೆ ಅಂತ ಹೇಳಿದ. ಗೊತ್ತಾಯ್ತು ಎಷ್ಟು ಜನಗಳದು ಅಖಿಲ ಲೋಕ, ಎಲ್ಲ ಜನ ಒನ್ ಬೈ ಒನ್ ಬನ್ನಿ ಹತ್ತಿಪ್ಪ ಇವತ್ತಿಗೆ ಹತ್ತು ಜನ ಮುದೋಯ್ತು ಹಾಗೆಲ್ಲ ಇಲ್ಲ. ಅಖಿಲ ಲೋಕ ಸ್ವಲ್ಪ ಕಡಿಮೆ ಮಾಡೋದಿಲ್ಲ, ಇವತ್ತು ಶರ್ಟ್ ಕೊಟ್ಟಿರ್ತೇನೆ, ಶಾಂಪಲ್ ಡೋಸು, ಆಮೇಲೆ ಸದ್ಯಕ್ಕೆ ಲೈಫ್ ಕೊಟ್ಟು ಆಮೇಲೆ ಪೂರ್ಣ ಮಾಡ್ತೀನಿ ಅವೆಲ್ಲ ಇಲ್ಲ. ವಿಶೋಷಣ, ಶೋಷಣ ಅಂದ್ರೆ ವಿಶೋಷಣ ಅಂದ್ರೆ ಏನು, ಟೋಟಲಿ ಡ್ರೈ ಅಪ್ ಮಾಡೋದು, ಆ ರೀತಿ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಸರಿಯಾಗಿ ಓದಬೇಕು ಅವನತ, ಅದು ಎಲ್ಲರಿಗೂ ಅವನತ ಸರೆಂಡರ್ ಆಗಬೇಕು ಅವರು ಫಸ್ಟ್. ಅವನತಾನಾಂ ಅಖಿಲ ಲೋಕಾನಾಂ ತೀವ್ರ ಶೋಕ್ರಾಕೃ ಶೋಕಾಕೃ ಶೋಕಾಶ್ರು ಸಾಗರಸ್ಯ ವಿಶೇಷತಃ ಶೋಷಣಂ ಯಸ್ಮಾತ್ ತತ್. ಅಂತ ಅಖಿಲ ಶೋಕ ಶೋಕ ಅಂಬುದು ಸಾಗರ ಇದ್ದಾರೆ, ಸಂಸಾರ ಅಕ್ಷಯ ಸಾಗರ ಒಣಗಿಸಾಕ್ತಾನೆ ಪರಮಾತ್ಮ. ಅತ್ಯುದಾರಂ, ಉದಾರ ಮಹತೋಹ ಅಂತ ಕರೀತಾರೆ, ಅತ್ಯುತ್ತಮವಾದಂತಹ ಮಂದಹಾಸ. ಅಂತ ಮಂದಹಾಸ ತೋರಿಸಕ್ಕೆ ಯಾರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಉಳಿದವರು ಎಷ್ಟೇ ಮಂದಹಾಸ ತೋರಿಸಿದ್ರು ಕೂಡ ಅವರೆಲ್ಲ ಅಸ್ವತಂತ್ರರು. ದೇವರ ಮಂದಹಾಸ ಎಂಥದ್ದು, ಸ್ವತಂತ್ರ ಪರಮಾತ್ಮ. ಕ್ಲರ್ಕ್ ಭಾರಿ ನಕ್ಬಿಟ್ಟ ಖುಷಿ ಆಯ್ತು ನಮಗೆ, ಬಂದ್ ಲಲ್ಲ ಬಂದ ಅವನು, ಯಾಕೆ ಸಾಹೇಬರು ಒಪ್ಪಲಿಲ್ಲ ಅಂತ ಓದೋಯ್ತಲ್ಲಿ. ಇವನೇನ ದುಡ್ಡು ಎಲ್ಲ ಮಾಡಿದ್ದ, ಖುಷಿ ಕೊಟ್ಟಿದ್ದ, ಹೋಗಿದ್ದ, ಆಮೇಲೆ ನೋಡಿದೆ ಸಾಹೇಬರು ಒಪ್ಪಲಿಲ್ಲ. ಆದ್ರೆ ಆ ಸಾಹೇಬರು ಏನು ಮಾಡ, ಅವ್ರನ್ನ ನಕ್ಬಿಟ್ಟ, ಏನು ಮಾತಾಡಾಗಿಲ್ಲ, ಇನ್ಮೇಲೆ ಹಾಕಾಗಿಲ್ಲ ಅಂತ. ಯಾತಕ್ಕೆ? ತಾನೇ ಸ್ವತಂತ್ರ, ಯು ಕ್ಯಾನ್ ಡೂ ಎನಿಥಿಂಗ್. ಅದಕ್ಕೆ ದೇವ್ರ ನಗೋದಕ್ಕೂ ಬೇರೆ ಬೇರೆ ಭಾರಿ ವ್ಯತ್ಯಾಸ ಇದೆ. ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭೂಮಂಡಲಂ. ಪರಮಾತ್ಮ ಎರಡನ್ನೂ ಮಾಡ್ತಾನೆ, ಸಂಮೋಹನ ಮಾಡ್ಲಕ್ಕೂ ಮಾಡ್ತಾನೆ, ಮೋಹಿನಿಯಾಗಿ ನಕ್ಕ. ಅವರೆಲ್ಲ ಮೋಸ ಹೋಗ್ಬಿಟ್ರು. ರಚಿತಂ ನಿಜಮಾಯಯಾಸ್ಯ, ಆತನ ಸ್ವೇಚ್ಛೆ. ಪರಮಾತ್ಮನ ಮಂದಹಾಸಮದ ಯಾರ ಕೈಲಿದೆ? ತನ್ನ ಕೈಲೇ ಇರತಕ್ಕಂಥದ್ದು. ಅಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ, ಆತನ ಭೂಮಂಡಲ. ಜಾಯೇದ ಅಜಸ್ರಮೀಶಸ್ಯ ಅಂತ ಹೇಳಿ, ಭ್ರೂಭಂಗಂ ಪಾರಮೇಷ್ಟ್ಯಾದಿ ಪದದಾಯಿ ವಿಮುಕ್ತಿದ. ಭ್ರೂಭಂಗ ಅಂದ್ರೆ ಒಂದೇ, ಭ್ರೂಮಂಡಲವನ್ನು ಧ್ಯಾನ ಮಾಡಬೇಕು. ಹೇಗಿದೆ ಮತ್ತೆ ನೋಡಿದ್ರೆ ಸಾಕು ಮೋಹ ಹೋಗ್ಬೇಕು. ದೃಷ್ಟಿ ಹಾಗೆ, ಆತನ ಮಂದಹಾಸ ಹಾಗೆ, ಆತನ ಭ್ರೂಮಿಲಾಸ ಹಾಗೆ. ಮಕರಧ್ವಜಸ್ಯ, ಮಕರಧ್ವಜ ಅಂದ್ರೇನು? ನಾರಾಯಣ. ಮಕರಧ್ವಜನಾದ ನಾರಾಯಣನ ಆತನ ಪೂರ್ವವಾದಂತಹ ರೀತಿಯಲ್ಲಿ ಇರಬೇಕು. ಅಥವಾ ಮಕರಧ್ವಜಸ್ಯ ಸಮ್ಮೋಹನಾಯ ರಚಿತಂ. ಎಂಥದ್ದು ಮಕರಧ್ವಜ ಅಂದ್ರೆ ಮನ್ಮಥ. ಮನ್ಮಥನು ಮೋಸ ಹೋಗ್ಬೇಕಂತ ದೃಷ್ಟಿ ನೋಡ ಪರಮಾತ್ಮ ಹಾಕ್ತಾನೆ. ಅವರಿವ್ರಿಗೆ ಎಲ್ಲರನ್ನು ಮನ್ಮಥ ಮೋಹಗೊಳಿಸ್ಬಿಡ್ತಾನೆ. ಅದ್ ಮನ್ಮಥನ್ನು ಪರಮಾತ್ಮ ಏನ್ ಮಾಡ್ತಾನೆ? ಮೋಹಗೊಳಿಸ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಮಕರಧ್ವಜಸ್ಯ ಸಮ್ಮೋಹನಾಯ ರಚಿತಂ ನಿಜಮಾಯಯ ಅಸ್ಯ ಭೂಮಂಡಲಂ ಧಿಚಿರಂ ಧ್ಯಾಯೇ. ಮನುಸುತೆ, ಮನುವಿನ ಮಗಳೇ. ಯಾರು ದೇವಹೂತಿ? ಯಾರು? ಸಾಹೇಬನವನ ಮಗಳು. ಅದಕ್ಕೆ ಮನುಸುತೆ ಎಂಬುದು ಆಕೆ ಅಡ್ರೆಸ್ ಮಾಡ್ತಿರೋ, ಗೊತ್ತಾಯ್ತಾ? ಮನುವಿನ ಮಗಳೇ, ದೇವಹೂತಿಯೇ ಅಮ್ಮ, ಈ ಧ್ಯಾನ ಮಾಡಬೇಕು ಅಂತ ಹೇಳ್ತಾ. ಹರೇ ಹೇ ಹಾಸಂ ಮಂದಸ್ಮಿತಂ ಚ ಧ್ಯಾಯೇದಿತ್ಯರ್ಥ. ಕೀದೃಶಂ ಅವನತಸ್ಯ ಅಖಿಲಸ್ಯ ಲೋಕಸ್ಯ ಎಸ್ ತೀವ್ರ ಅತ್ಯುಲ್ಬಣ ಶೋಕ ತಾಪತ್ರಯ ಉದ್ಭೂತ ತನ್ನಿಮಿತ್ತಾನಿ ಅಶ್ರೂಣಿ ತಾನಿ ತೇಷಾಂ ಸಾಗರ ಸಮುದ್ರ ತಂ ವಿಶೇಷೇಣ ಶೋಷಯತಿ ಇತಿ. ಪೂರ್ತಿ ಒಣಗಿಸಿ ಹಾಕಿಬಿಡ್ತಾನೆ. ಅದಕ್ಕೆ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ತಂ ಅತ್ಯುದಾರಂ ಅನುಗ್ರಹಾಭಿಪ್ರಾಯಂ. ಅದು ಸುಮ್ಮನೆ ನೋಡ್ತಾ ಇಲ್ಲ, ಅಭಿಪ್ರಾಯ ಇಟ್ಕೊಂಡು ಬರ್ತಾನೆ, ಉದ್ಧಾರ ಮಾಡ್ತೇನೆ ಅಂತಕ್ಕಂತಹ ಅಭಿಪ್ರಾಯ ಇಟ್ಕೊಂಡೇ ನೋಡ್ತಿದ್ದಾನೆ. ಇನ್ನೊಂದು, ಕಿಂಚ ಹೇ ಮನುಸುತೆ ಅಮ್ಮ, ಮನುವಿನ ಮಗಳೇ, ನಿಜಮಾಯಯ ಸ್ವೇಚ್ಛಯ ಮಕರಧ್ವಜಸ್ಯ ಕಾಮಸ್ಯ ಸಮ್ಮೋಹನಾಯ. ಕಾಮನ ಮೋಹನಕ್ಕೋಸ್ಕರವಾಗಿ ರಚಿತಂ ಅಸ್ಯ ಹರೇ ಭ್ರೂಮಂಡಲಂ ಚಿಂತೆಯೇ ದಿತ್ಯರ್ಥ ಅಂತ ಭ್ರೂಮಂಡಲವನ್ನು ಚಿಂತನೆ ಮಾಡಬೇಕು. ಇದರಿಂದ ಏನಾಯಿತು? ಕಾಮನು ಕೂಡ ಮರಳಾಗ್ತಾನೆ ಅಂದಮೇಲೆ ಕಾಮನ ಭಯ ಪರಮಾತ್ಮನಿಗಿಲ್ಲ ಅಂತ. ಪರಮಾತ್ಮನಿಗೆ ಕಾಮ ಇಲ್ಲ, ಯಾತಕ್ಕೆ? ಈ ಕಂಟ್ರೋಲ್ಸ್ ಕಾಮ ಅಂದಮೇಲೆ ಕಾಮದ ಯೋಚನೆ ದೇವರಿಗಿಲ್ಲ. ಆ ಪಾಯಿಂಟ್ ಕೂಡ ತಿಳ್ಕೊಂಡಿರ್ಬೇಕು. ಉಳಿದವರೆಲ್ಲ ವಶ ಆಗಬಹುದು, ದೇವರಾಗೋದಿಲ್ಲ. ಹಾಸಂ ಹರೇ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರುಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಧ್ಯಾನಾಯನಂ ರಹಸಿ ತದ್ಬಹುಲಾಧರೋಷ್ಟ ಭಾಸಾರುಣಾಯಿತ ತನು ದ್ವಿಜ ಕುಂದ ಪಂಕ್ತಿ ಧ್ಯಾಯೇತ್ ಸ್ವಹೃತ್ಕಹರಕೇ ಅವಸಿತಸ್ಯ ವಿಷ್ಣೋ ಭಕ್ತ್ಯಾರ್ಧಯಾರ್ಪಿತ ಮನಃ ನ ಪೃಥಕ್ ದಿದೃಕ್ಷೇತ್. ಇದು ಕೊನೆಯ ಶ್ಲೋಕ ಧ್ಯಾನದಲ್ಲಿ. ಧ್ಯಾನಾಯನಂ ರಹಸಿ ತತ್ ಬಹುಲಾಧರೋಷ್ಟ ಭಾಸ ಅರುಣಾಯಿತ ತನು ದ್ವಿಜ ಕುಂದ ಪಂಕ್ತಿ. ಧ್ಯಾಯೇತ್ ಪರಮಾತ್ಮನನ್ನ, ಪರಮ ಕುಂದ ಪಂಕ್ತಿ ಆತನ ಹಲ್ಲುಗಳ ಸಾಲನ್ನ ಚಿಂತನೆ ಮಾಡಬೇಕು. ಪರಮ ದಂತ ಪಂಕ್ತಿಯಿಂದ ಚಿಂತನೆ ಮಾಡಬೇಕು. ಸ್ವಹೃತ್ ಗುಹರಕ್ಕೆ ಎಲ್ಲಿ ಮಾಡಬೇಕು ಅಂದ್ರೆ ಸ್ವಹೃತ್ ಗುಹರಕ್ಕೆ ತನ್ನ ಹೃದಯ ಗುಹೆಯಲ್ಲಿ ಧ್ಯಾನ ಮಾಡಬೇಕು. ಅವಸಿತಸ್ಯ ವಿಷ್ಣೋ ತನ್ನ ಹೃದಯ ಗುಹೆಯಲ್ಲಿ ನೆಲೆಸಿರತಕ್ಕಂಥ ವಿಷ್ಣುವಿನ ಧ್ಯಾನಾಯನಂ ಧ್ಯಾನಕ್ಕೆ ಶ್ರೇಷ್ಠವಾದಂತಹ ಒಂದು ಗುರಿ ಅದು. ಅಂಥದ್ದನ್ನು ಧ್ಯಾನ ಮಾಡಬೇಕು. ರಹಸಿ ಏಕಾಂತದಲ್ಲಿ ಧ್ಯಾನ ಮಾಡಬೇಕು ಯಾವಾಗಲೂ. ನಾಲ್ಕು ಸಾಮೂಹಿಕ ಧ್ಯಾನ ಅಂದ್ರೆ ಅರ್ಥ ಇಲ್ಲ. ಸಾಮೂಹಿಕ ಧ್ಯಾನ ಮಾಡಾಗಿಲ್ಲ, ಹ್ಯಾಂಗ ಮಾಡಬೇಕು? ಒಬ್ಬೊಬ್ಬರು ಇಂಡಿಪೆಂಡೆಂಟ್ ಧ್ಯಾನ ಮಾಡಬೇಕು. ರಹಸಿ ತತ್ ಬಹುಲಾಧರೋಷ್ಟ ಭಾಸ ಪರಮಾತ್ಮನ ಹಲ್ಲು ಹೇಗಿವೆ ಅಂತ ಕೇಳಿದರೆ ಕುಂದ ಪಂಕ್ತಿ ಜಾಜಿ ಹೂ ಇದ್ದಾಗಿದೆ. ಜಾಜಿ ಹೂ ಹೇಗಿರ್ತದೆ? ಬೆಳ್ಳಗಿರ್ತದೆ. ಪರಮಾತ್ಮನ ಹಲ್ಲುಗಳು ಬೆಳ್ಳಗಿವೆ, ಆದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಹುಲಾಧರೋಷ್ಟ ಭಾಸ ಆದರೆ ಕೆಂಪು ಕಾಣ್ತಾ ಇವೆ ಅಂತ ಹೇಳ್ತಾರೆ. ಅದಿರೋದು ಬೆಳಗ್ಗೆ, ಆದರೆ ಕೆಂಪು ಕಾಣಿಸ್ತಾ ಇವೆ. ಅದೇನದು? ಬೆಳಗಿದ್ಮೇಲೆ ಬೆಳಗ್ಗೆ ಕಾಣಬೇಕು, ಕೆಂಪೇ ಕಾಣ್ತಾ ಇದೆ ಅಂದರೆ ಪ್ರಾಬ್ಲಮ್ ಇದೆ. ಆ ತುಟಿ ಕೆಂಪಿದೆ, ರಿಫ್ಲೆಕ್ಟ್ ಆಗುತ್ತೆ, ಅದಕ್ಕೆ ಕೆಂಪು ಕಾಣ್ತದೆ ಅಂತ ಹೇಳ್ತಾರೆ. ಆ ಥರ ಕೆಂಪು ರಿಫ್ಲೆಕ್ಟ್ ಆಗೋದ್ರಿಂದ ಹಲ್ಲುಗಳು ಕೆಂಪು ಕಾಣ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಎಷ್ಟು ಸ್ವಾರಸ್ಯ ಇದೆ. ಅದು ಎರಡು ಅರ್ಥ ಹೇಳಿದಾಗ ಆಯ್ತು. ಈಗ ತುಟಿ ಯಾವಾಗಲೂ ಕೆಂಪಿರಬೇಕು, ಹಲ್ಲು ಯಾವಾಗಲೂ ಬೆಳಗಿರಬೇಕು, ಗೊತ್ತಾಯ್ತಾ? ದೇವರಿಗೆ ಎರಡೂ ಇದೆ. ಅದು ಹೇಳೋದು ಕನ್ಫರ್ಮ್ ಯಾವಾಗ ಆಗುತ್ತೆ ಅಂದ್ರೆ ಹಲ್ಲು ಬ್ರೈಟ್ ಇರೋ ಹಲ್ಲು ಅಷ್ಟೇ ಬ್ರೈಟ್ ಆಗಿ ರೆಡ್ಡಿಶ್ ಕಾಣೋದಕ್ಕೆ ಕಾರಣ ಅದೊಂದು ಅರುಣನಾಥ ರೋಷ್ಟ ಕೆಂಪ ತುಟಿಗಳೇ ಕಾರಣ ಅಂತ ಹೇಳಿದ್ದ. ಅದಕ್ಕೆ ತುಟಿ ಕೆಂಪಣ್ಣ ಹಚ್ಚಿಕೊಳ್ಳೋಕೆ ಅದೇ ಕಾರಣ. ನ್ಯಾಚುರಲ್ ಇಲ್ದ ಹೋದಾಗ ಅಡಿಷನಲ್ ಮಾಡ್ಕೋತಾರೆ, ಫಿಲಪ್ ಮಾಡೋದಕ್ಕೋಸ್ಕರ. ಬಹುಲಾಧರುಷ್ಟ ಭಾಸ, ಬಹುಲ ಅಧರ ಅಧರ ಉಷ್ಟ ಅಂದ್ರೇನು, ಕೆಳತುಟಿ ಮೇಲ್ತುಟಿ ಎರಡೂ ತುಟಿಗಳ ಕಾಂತಿಯಿಂದಾಗಿ ಅರುಣಾಯಿತ ಕೆಂಪಾಗಿರತಕ್ಕಂತಹ ತನು ದ್ವಿಜ ಕುಂದ ಪಂಕ್ತಿ. ತನು ಅಂದ್ರೆ ಚಿಕ್ಕವು, ಕುಂದ ಅಂದ್ರೆ ಜಾಜಿ, ಪಂಕ್ತಿ ಅಂದ್ರೆ ಸಾಲು, ಆ ರೀತಿ ದ್ವಿಜ ಅಂದ್ರೆ ಹಲ್ಲುಗಳು. ದ್ವಿಜ ಕುಂದ ಪಂಕ್ತಿ ಚಿಕ್ಕದಾಗಿರ್ತಕ್ಕಂತಹ, ಸಾಲಾಗಿರ್ತಕ್ಕಂತಹ, ಜಾಜುವಿನಂತೆ ಬಿಡದಾಗಿರತಕ್ಕಂತಹ ಪರಮಾತ್ಮನ ದಂತ ಪಂಕ್ತಿಯನ್ನು ಧ್ಯಾನ ಮಾಡಬೇಕು. ಅದ್ರ ಜೊತೆಗೆ ಆತನ ತುಟಿಯನ್ನು ಧ್ಯಾನ ಮಾಡಿಬಿಡಬೇಕು. ಅದು ಕೆಂಪಿದೆ ಅಂತ ಹೇಳೋದಕ್ಕೋಸ್ಕರ ಸ್ವಹೃತ್ಕ ಹರಕೆ ಅವಸಿತಸ್ಯ ವಿಷ್ಣೋ ಭಕ್ತಿಯ ಆರ್ದ್ರತೆಯ ಅರ್ಪಿತ ಮನಾಹ. ಫುಲ್ ಕಾನ್ಸಂಟ್ರೇಷನ್ ಇರಬೇಕು, ಅರ್ಪಿತ ಮನಾಹ ಫುಲ್ ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೇನು ಕಾರಣ ಆಗಬೇಕು, ಭಕ್ತಿಯ ಆರ್ದ್ರಯ, ಭಕ್ತಿಯಿಂದ ತುಂಬಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನಾ ಪೃಥಕ್ ದಿದೃಷ್ಠೆ, ನಮಗೆ ಬೇಕಾದ ವಸ್ತುವನ್ನು ಎಷ್ಟು ಕಷ್ಟಪಟ್ಟರು ಕೂಡ ಮರಿಲಿಕ್ಕಾಗೋದಿಲ್ಲ, ಮತ್ತೆ ಮತ್ತೆ ಆ ಕಡೆ ಮನಸ್ಸು ಹೋಗ್ತಾ ಇರ್ತದೆ. ಒಬ್ಬ ಕವಿ ಇದ್ದಂತೆ, ಚಿಕ್ಕ ಹುಡುಗ, ಅವನು ಬರೀ ಪದ್ಯ ಬರಿತಾ ಇದ್ದವನು. ತಂದೆ ಭಾರಿ ಸಿಟ್ಟು ಬಂದ್ಬಿಡ್ತು, ಜೋರಾಗಿ ಒದ್ದ, ಅವನು ಏನೇನೋ ಹೇಳದೆ ಬಿಡಲಿಲ್ಲ, ಒದ್ದು ಬಿಟ್ಟ. ಆಗ ಅವನೇನ್ ಮಾಡಿದೆ, ಒದಿಬೇಡ ಅಂತ ಹೇಳಿದೆ, ಪೊಯೆಟ್ರಿಯಲ್ಲೇ ಹೇಳಿದೆ ಮತ್ತೆ ಅವನು, ಸಾಕಾಗಿ ಹೋಗುತ್ತೆ ಹಾಳಾಗಿ ಬಿಟ್ಟುಬಿಟ್ಟ. ಆಗಲಿ ಅಂದ್ರೆ ಒದಿಬೇಡ ಬಂದನ್ನು ರಿಕ್ವೆಸ್ಟ್ ಮಾಡೋದಕ್ಕೆ ಪೊಯೆಟ್ರಿ ಬರೆದಿದ್ರೆ ಅಡೆ ಬರೋದೇ ಎಷ್ಟು ಹೊತ್ತು ಗೊತ್ತಾಯ್ತು. ಅದರಿಂದ ಯಾಕೆ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ. ಅದಕ್ಕೆ ದೇವ್ರ ಧ್ಯಾನ ಮಾಡೋದು ನಮ್ಗೆ ಯಾತಕ್ಕೆ ಕಷ್ಟ ಅಂದ್ರೆ, ಮಹಾತ್ಮ ಜ್ಞಾನ ಇಲ್ಲ, ಅದು ಗೊತ್ತಾಗ್ಬಿಟ್ರೆ ಏನಾಗುತ್ತೆ ನಮಗೆ, ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ತದಲಂ ಬಹುಲೋಕ ವಿಚಿಂತನೆ, ಕೇಳಿ 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 ಬರಬೇಕು. ಇಮ್ಯಾಜಿನ್ ಎಂಥ ಪೊಯೆಟ್ರಿ, ಎಂಥ ಫ್ಯಾಕ್ಟ್ ಅದು. ಅರುಣಾಯಿತ ತನು ದ್ವಿಜ ಪಂಕ್ತಿ ಅಂತ ಹೇಳಬೇಕಾದ್ರೆ ಒಳ್ಳೆ ಚಿತ್ರ ಕೊಡ್ತಾರೆ. ಎಲ್ಲ ಕವಿ ಕಾವ್ಯಗಳು ಕೂಡ ಸುಳ್ಳಾಗಿಬಿಡ್ತಾವೆ ಕೆಲವು ಸಲ, ಯಾಕಂದ್ರೆ ಯೋಗ್ಯತೆ ಅಲ್ಲಿ ಇರೋದಿಲ್ಲ, ತನ್ನ ಪ್ರತಿಭೆಯಿಂದ ಹೇಳ್ತಾನೆ ಹೊರತು ವಸ್ತು ಅಲ್ಲಿ ಇರೋದಿಲ್ಲ. ಆದ್ರೆ ನಿಜವಾಗ್ಲು ದೇವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಏನಾಗುತ್ತೆ, ಈಗ ಇನ್ನು ಕಡಿಮೆ ಹೇಳಿದಾಗ ಅದಕ್ಕಿಂತ ಜಾಸ್ತಿ ದೇವರಿದ್ದಾರಾಗಿದ್ರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ, ಎಷ್ಟು ನಾವು ಇಮ್ಯಾಜಿನ್ ಮಾಡಿದ್ರು ಕೂಡ ಅದ್ರ ಮೇಲೆ ಪರಮಾತ್ಮ ಇದ್ದಾನೆ. ಆದ್ರಿಂದ ಸಾರ್ಥಕ ಆಗಿಬಿಡುತ್ತೆ. ನರಕವಿಗಳೆಲ್ಲ ಉಪಯೋಗಿಸೋದೆಲ್ಲ ಮಿಸ್ಯೂಸ್ ಮಾಡ್ತಿದ್ದಾರೆ, ಅದನ್ನ ತಮ್ಮ ಶಬ್ದಗಳನ್ನೆಲ್ಲ ಮಿಸ್ಯೂಸ್ ಮಾಡ್ತಿದ್ದಾರೆ, ವರ್ಣಿಸಬಾರದ ವಸ್ತು ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಸಾರ್ಥಕ ಮಾಡ್ತಾ ಇದ್ದಾರೆ, ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಧ್ಯಾನಾಯನಂ ರಹಸಿ ತತ್ ಬಹುಲಾಧರೋಷ್ಟ ಭಾಸಾರುಣಾಯಿತ ತನು ದ್ವಿಜಕುಂದ ಪಂಕ್ತಿ ಧ್ಯಾಯೇ ಸುಹೃತ್ ಕಹರಕೆ. ಅವ ಕುಹರಕ ಅಂದ್ರೇನು, ಗೂಡು, ಗೂಡು ಗುಹೆ. ಹೃತ್ ಅಂದ್ರೆ ಹೃದಯ, ಸ್ವ ಅಂದ್ರೆ ತನ್ನ. ಸ್ವಹೃತ್ ಕುಹರಕೆ ಅವಸಿತಸ್ಯ ವಿಷ್ಣೋ ಭಕ್ತಿಯ ಆರ್ದ್ರಯ ಅವ ಅರ್ಪಿತ ಮನಃ ನಾ ಪೃಥಕ್ ದಿದೃಷ್ಠೇ. ಅರ್ಪಿತ ಮನ ಮನಸ್ಸು ಹಾಕೋದು. ಏವಂ ಏಕೈಕ ಅವಯವ ಧ್ಯಾನ ಧ್ಯಾನ ಅದಾಯಾಸ ಚಿತ್ತಸ್ಯ ಸಮಗ್ರಾವಯವ ವಿಶಿಷ್ಟ ವಪುರ್ ಧ್ಯಾನ ನಿರ್ದೇಶ. ಹೀಗೆಲ್ಲ ಏಕಾವಯವ ಚಿತ್ರ ಮಾಡಿ ಮಾಡಿ ಕೊನೆಗೆ ಮೊದಲಿಗೆ ಪಾದದಿಂದ ಶುರು ಮಾಡಿದ್ರು, ಕೊನೆಗೆ ಎಲ್ಲ ಚಿತ್ರ ಬಂದು ಹನ್ನೆರಡಕ್ಕೆ ಮುಗಿತು. ಹದಿಮೂರರಲ್ಲಿ ಓವರ್ಆಲ್ ಚಿಂತನೆ ಮಾಡಬೇಕು, ದೇವರನ್ನು ಒಟ್ಟಾಗಿ ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಧ್ಯಾನಾಯನಂ ಇತಿ ರಹಸಿ ಏಕಾಂತೇ ಸ್ಥಿತ್ವ ಸ್ವಹೃತ್ ಕುಹರಕೆ ನಿಜ ಹೃದಯ ಗುಹಾಯಾಮ್ ಅವಸಿತಸ್ಯ ನಿಜ ಹೃದಯ ಗುಹಾಯಾಮ್ ಸ್ವಹೃತ್ ಕುಹರಕೆ. ಅದಕ್ಕರ್ಥ ನಿಶ್ಚಿತ ಅವಸ್ಥಾನಸ್ಯ ವಿಷ್ಣೋ ತತ್ ಧ್ಯಾನಾಯನಂ ಏಕೈಕಾವಯವ ಧ್ಯಾನಾಸ್ಪದಂ ವಪುರ್ ಧ್ಯಾಯೇದಿತ್ಯನ್ವಯ ಕಿಂ ವಿಶಿಷ್ಟಂ ಬಹುಲಯ ಸಾಂದ್ರಯ ಅಥರೋಷ್ಟಭಾಸ ಅರುಣಾಯಿತ ಆರಕ್ತವತ್ ವರ್ತಮಾನಶ್ಚ. ಅವು ಹೇಗಿದೆ ಅಂತ ಕೇಳಿದರೆ ತುಟಿಗಳೆಲ್ಲ ಕೆಂಪಿವೆ, ಅದು ರಿಫ್ಲೆಕ್ಟ್ ಆಗಿದ್ರಿಂದ ಇವರು ಲೈಟ್ ಕೆಂಪು ಇಲ್ಲಿ ಕಾಣ್ತಾ ಇದೆ. ತನವಹ ಸೂಕ್ಷ್ಮಾಗ್ರಾಶ್ಚ ದೇ ದ್ವಿಜಾಹ ದಂತಾಹ ಏವ ಕುಂದ. ದಂತಗಳಿಗೆ ದ್ವಿಜ ಅಂತ ಹೆಸರು, ದ್ವಿಜ ಬ್ರಾಹ್ಮಣರಿಗೆ ದ್ವಿಜ ಅಂತ ಹೆಸರು, ಪಕ್ಷಿಗಳಿಗೆ ದ್ವಿಜ ಅಂತ ಹೆಸರು. ಯಾತಕ್ಕೆ ಅಂದ್ರೆ ಎರಡು ಸತ್ ಹುಟ್ಟವು, ಹಲ್ಲು ಒಂದ್ಸತ್ ಬಿಟ್ಟು ಇನ್ನೊಂದ್ಸತ್ ಹುಟ್ಟುತ್ತಲ್ಲ ದ್ವಿಜ ಅದು, ಗೊತ್ತಾಯ್ತಾ. ಇವ್ ಒಂದ್ಸತ್ ಹುಟ್ಟುತ್ತಾನೆ ಆಮೇಲೆ ಉಪನಯನ ಆಗುತ್ತೆ ದ್ವಿಜ, ಅದು ಮೊಟ್ಟೆಯಲ್ಲಿ ಹುಟ್ಟುತ್ತೆ ಮತ್ತೆ ಹುಟ್ಟದೆ ದ್ವಿಜ. ಈಗ ಎರಡು ಸತ್ ಹುಟ್ಟೋದೆಲ್ಲ ದ್ವಿಜ ಅಂತ ಕರೀತಾರೆ, ಹಲ್ಲುಗಳು ದ್ವಿಜ. ದ್ವಿಜ ದಂತ ಏವ ಕುಂದ ಕುಡ್ಮಲಾನಿ ತೇಷಾಂ ಪೂರ್ವ ಪಂಕ್ತಿ ಯಸ್ಮಿನ್ ತತ್ ತಥೋಕ್ತಂ ಧ್ಯಾತುರತಿ ಇತಿ ಕರ್ತವ್ಯತಾ ಮಹಾಭಕ್ತಿ ಆರ್ದ್ರಯ ಸ್ನೇಹ ಲಕ್ಷಣ ಜಲ ಕ್ಲಿನ್ನಯ ಭಕ್ತಿಯ ಯಸ್ಮಿನ್ನೇವ ಅರ್ಪಿತ ಮನಃ ಸ್ಥಿರೀಕೃತ ಚಿತ್ತ ಏವಂ ಧ್ಯಾಯನ್ ತದೇವ ದಿದೃಶ್ಚೇತ್ ದ್ರಷ್ಟು ಯಾವ. ಅದನ್ನೇ ಧ್ಯಾನ ಮಾಡ್ತಿರಬೇಕು, ಆ ಕಡೆ ಮನಸ್ಸು ಹೋಗಬೇಕು. ತದಿತರತ್ ಮುಕ್ತಿದಾತೃತ್ವೇನ ನ ಚಿಂತೆಯೇದಿತ್ಯನ್ವಯ. ಇವ್ರದ್ದು ಇರೋದನ್ನ ಯಾವುದನ್ನು ಚಿಂತನೆ ಮಾಡಬಾರ್ದು, ಯಾತಕ್ಕೆ ಮುಕ್ತಿದಾತೃ ಅಲ್ಲದು, ಇದು ಮುಕ್ತಿ ಕೊಡತಕ್ಕಂಥದ್ದು, ಮುಕ್ತಿ ಕೊಡಿಸ್ತೇ ಇರತಕ್ಕಂಥದ್ದು ಬೇರೆದೆಲ್ಲ, ಇದನ್ನೇ ಚಿಂತನೆ ಮಾಡಬೇಕು. ಅದಕ್ಕೆ ತೀರ್ಥಯಾತ್ರೆಯ ಉದ್ದೇಶನೇ ಅದು. ಮೊನ್ನೆ ಹೇಳಿದಂತೆ ವಿಗ್ರಹ ನೋಡಿದ್ರೆ ಭಾಗವತ ಜ್ಞಾಪಕ ಮಾಡ್ಕೋಬೇಕು, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಗ ನಮಗೇನಾಗುತ್ತೆ, ಪ್ರಾಕ್ಟಿಕಲ್ ಆಗಿ ಕಂಡಾಗುತ್ತೆ. ಥಿಯರಿಟಿಕಲ್ ಪೋರ್ಷನ್ ಇದು, ತೀರ್ಥಯಾತ್ರೆಯಲ್ಲಿ ನೋಡಿದಾಗಲ್ಲ ಸ್ವಯಂ ವ್ಯಕ್ತ ಅಂತೂ ದೇವರು ತಾನೇ ವ್ಯಕ್ತನಾಗಿರೋದಂದಾಗ ಮೋಸ್ಟ್ ಇದಾಗಿರುತ್ತೆ, ಹೈಲಿ ಕನ್ವಿನ್ಸಿಂಗ್ ಧ್ಯಾನ. ಉಳಿದವ್ರು ಮಾಡಿದಾಗ ಏನಾಗುತ್ತೆ, ಚಿಂತನೆ ಮಾಡಿರ್ತಾರೆ, ದೇವರು ತಾನೇ ಚಿಂತೆ ಮಾಡ್ತಾನೆ, ತಂದೆ ಫೋಟೋ ತಾನೇ ಕೊಟ್ಟರೆ ಹಾಗೋ ಹಾಗೆ. ಆದ್ದರಿಂದ ತೀರ್ಥಯಾತ್ರೆ ಮಾಡುವಾಗ ಆ ಉದ್ದೇಶ ಇರಬೇಕು, ದೇವ್ರು ಹೇಗಿದ್ದಾನೆ ಅಂತ ಹೇಳಿ ಚಿಂತನೆ ಮಾಡಕ್ಕೆ ಮನಸ್ಸಾಕಬೇಕು. ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವೋ ಭಕ್ತ್ಯಾ ದ್ರವದೃದಯ ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪ ಕಲಯ ಮುಹುರದ್ಯಮಾನ தச்சாபி சித்த படிஷம் சனகைர்வியுங்கே ஏவம் ஹரவு பகவதி பிரதிலப்த பாவா. சிந்தனை மாடி மாடி ஏனாகத்தை ஈக கட்டி ஆகத்தை, மனசெல்ல கட்டி ஆயி பக்தியா திரவதய உத்புலக பிரமோதா, மனசெல்ல கருகிபிடத்தை பக்தியிந்தாகி உத்புலக பிரமோதா, மை ரோமாஞ்சனம் உண்டாகத்தாக ஔத்கண்ட பாஷ்பகலய காத்தரதிந்தாகி உத்கண்டா குண்ட கோலாகல ஔத்கண்ட பாஷ்பகலய உத்கண்டத்தை அதுக்கு ஆனந்தாசிரு கண்ணலி வருத்தே முகுரர்த்தியமானஹா. இவிஷ்டு கூட நகுவரோ ரோஜிசுவரோ நாட்டியவாடரோ இதுக்கு அன்வய. ದೇವರದ ರೂಪವನ್ನು ಚಿಂತನೆ ಮಾಡಿ ಕಣ್ಣಿಗೆ ಕಂಡಾಗ ಅಷ್ಟು ಕುಡಿದಾಡ್ಬಿಡ್ತಾರೆ. ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ ಹೇಳಿದಾಗ ಅಷ್ಟು ಆನಂದ ಪರವಶರಾಗಿ ಬಿಡ್ತಾರೆ. ತಚ್ಚಾಪಿ ಚಿತ್ತ ಬಡಿಶಂ ಶನಕೈರಿ ಬಿಯುಂಗ್ತೆ, ಅವಾಗೇನಾಗತ್ತಾಗ ಚಿತ್ತ ಅಂತಕ್ಕಂಥ ಬಡಿಶವನ್ನು ಬಿಡಿಸಿಬಿಡುತ್ತೆ. ಮನಸ್ಸು ಏನಾಗಿದೆ ನಮಗೆ ಗೊತ್ತಾ, ಈಗ ಬೇರೆ ಕಡೆ ಗಾಳ ಕೆಳ್ಕೊಂಡು ಹೋಗಿದೆ ಮನಸ್ಸನ್ನ. ಆದ್ರೆ ಈಗೇನಾಗುತ್ತೆ, ಇದು ಈ ಗಾಳ ಸಿಕ್ಕಾಕೊಬಿಟ್ರೆ ಆ ಗಾಳ ಬಿಸಿಯೋಗುತ್ತೆ ಅಂತ ಹೇಳ್ತಾ ಮನಸ್ಸನ್ನ ನಾವು ಕೇಂದ್ರೀಕರಿಸೋದು ಭಾರಿ ಕಷ್ಟ. ಬೇಕಡೆ ಎಲ್ಲ ಎಳ್ಕೊಂಡು ಹೋಗ್ತಾ ಇದೆ ಈಗ, ಬಟ್ ಈ ಸ್ಟೇಜ್ ರೀಚ್ ಆದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಏನಾಗುತ್ತದೆ ಈಗ, ಈ ಕಡೆ ಬರುತ್ತೆ ಡೀಲಿಂಗ್ ಕಾಯ್ಬಿಡುತ್ತ. ಅದರಿಂದ ದೇವರ ಬಗ್ಗೆ ಮರ್ತು ಬಿಡ್ತಾನೋ, ಎಷ್ಟು ವರ್ಷಾರ ಕಣ್ಣು ತೆಗೆಯೋದೇ ಇಲ್ಲ. ಅದು ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಅದು ಸಂಪ್ರಜ್ಞಾತ ಅಸಂಪ್ರಜ್ಞಾತ. ಆ ಕಡೆ ಎಚ್ಚರನೇ ಇರೋದಿಲ್ಲ, ಆದ್ರಿಂದ ಎಬ್ಬಿಸಿದ್ರೆ ಎಚ್ಚರಾಗೋದಿಲ್ಲ ಅವರಿಗೆ. ಮಾಂಡವ್ಯರಿದ್ರಲ್ಲ, ಕತ್ತಿನಲ್ಲಿ ಚುಚ್ಚಿದ್ರೂ ಎಚ್ಚರಾಗಿಲ್ಲ, ಶಮೀಕರಿಗೆ ಹಾವು ಹಾಕಿದ್ರೂ ಎಚ್ಚರಾಗಲಿಲ್ಲ. ಅದು ಆ ಸ್ಥಿತಿ ಬರಬೇಕು, ಅದು ಕರಿಯಾ ಸ್ಥಿತಿ ಅದು. ಕೊನೆ ಹಂತ ಅಸಂಪ್ರಜ್ಞಾತ ಸಂಪ್ರಜ್ಞಾತ ಪ್ರಜ್ಞಾತ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂದ್ರೆ ಟೋಟಲಿ ಹೊರಗಿನ ಬಗ್ಗೆ ಏನೂ ಎಚ್ಚರ ಇಲ್ಲ. ಅದಕ್ಕೆ ಆಚಾರ್ಯ ಬರೀತಾರೆ, ನಗರ ಪಕ್ಕದ ನಗಾರಿ ಭಾಷೆಯೂ ಕೇಳಿಸೋದಿಲ್ಲ ಅವ್ರಿಗೆ. ಏನೇನು ಮಾಡಿದ್ರು ಕೇಳ ಅಂತ ಇನ್ವಾಲ್ವ್ಮೆಂಟ್ ಬಂದ್ಬಿಡ್ತದೆ. ಆಮೇಲೆ ನಮಗೆ ಅನುಭವಿಸ್ಲಿಕ್ಕೆ ಬರ್ತದೆ. ಸಭಾನು ಹಾಸ್ಟೆಲ್ ಇದ್ದಾಗೆಲ್ಲ ಏನ್ ಮಾಡ್ತಿದ್ರು, ಹಾಸ್ಟೆಲ್ ಕಾಲಕ್ಕೆ ಮೊದಲೆಲ್ಲ ಸರಿ ಇರ್ತಿತ್ತು, ಬರ್ತವರ ಕಮರ್ಷಿಯಲ್ ಆದ್ರು ಸಮ್ಮರ್ನಲ್ಲಿ ಮದುವೆ ಬಾಡಿ ಕೊಟ್ಬಿಡೋರು ಹಾಸ್ಟೆಲ್ಗಳೆಲ್ಲ ಕೂಡ. ಅವೆಲ್ಲ ದೊಡ್ಡ ಗಲಾಟೆಗಳು, ಬೂದೋದು ಎಲ್ಲ ಶುರು ಮಾಡ್ಬಿಡೋರು ಜನಗಳು. ಗಲಾಟೆ ಇದ್ರ ಗಲಾಟೆ ಹೇಳಿ ಕೇಳಿ ಮದುವೆ ಮನೆ ಗಲಾಟೆ ಅಂತಾನೆ ಹೆಸರು. ಸ್ವಗ ಬಂತಲ್ಲ, ಸ್ವಜನ ತಾಪಕ ಆಗಮ ಸಂಭಮ ಸಮಾಜದ ವಿಭ್ರಮ ಸಂಭವ ಮದುವೆದಲ್ಲಿ ಹೇಳ್ತಾರಲ್ಲ, ಬರೀ ಗಲಾಟೆಗಳೇ ಯಾಕೆ ಓದ್ಬೇಕ. ಬಟ್ ತಮಾಷೆ ಅಂದ್ರೆ ನಮ್ಗೆ ಗೊತ್ತೇ ಆಗ್ತದೆ, ಅಷ್ಟು ಮಾಡಿದ್ರು ಕೂಡ ಆ ಕಡೆ ಒಬ್ಬ ಪರಿಷ್ಠ ನಾಳೆ ಅಂತ ಹೇಳಿದ್ರೆ ಏನ್ ಶಬ್ದ ಕಿವಿ ಬಿಡ್ತಾನೆ ಇರೋದಿಲ್ಲ. ಅದಕ್ಕೆ ಅಂದ್ರೆ ಈ ಕಡೆ ಗಮನ ಇರ್ತದ, ಫೇಲ್ ಆಗ ಹುಡುಗ ಆ ಕಡೆ ಗಮನ ಇಟ್ಟಿರ್ತಾರೆ. ಒಳ್ಳೆ ಕಾರಣ ಸಿಕ್ತು ಅಂತ ಹೇಳ್ತಾರೆ, ಒಳ್ಳೆ ಕಾರಣ ಸಿಕ್ತು. ಅವ್ರು ಓದರ್ತಾರೆ, ಯಾರೇ ಓದ್ತಾರೆ ಅಂತ ಬಿಡ್ತಾರೆ. ಬಟ್ ಇವ್ರು ಲೆಕ್ಕನೇ ಇಲ್ಲ ಅದೆಲ್ಲ ಕೂಡ. ಅದಕ್ಕೆ ಫುಲ್ ಓದೋ ಅಭ್ಯಾಸ ಇದ್ದಾಗ ಶುರುವಾಗಿದ್ದು ಗೊತ್ತಾಗಲ್ಲ, ಬಿಟ್ಟದ್ದು ಗೊತ್ತಾಗದೆ, ಯಾವ ಶುರುವಾಯ್ತು ಯಾವ ಬಿಟ್ಟರೋದು ಗೊತ್ತಾಗದೆ. ಲೌಕಿಕದಲ್ಲೇ ಅಷ್ಟು ಬಂದ ನಿಮಗೆ, ದೇವ್ರ ಬಗ್ಗೆ ಬಂದಾಗ ಏನಾಗುತ್ತೆ ಅನಿಸೋದೇ ಇಲ್ಲ. ಚಿತ್ತ ಬಡಿಶಂ ಶನಕೈರ್ ವಿಯುಂಕ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏವಂ ಹರೌ ಇತಿ ಏವಂ ಧ್ಯಾನಾರೂಢಶ್ಚ ತತ್ಫಲಂ. ಧ್ಯಾನಾರೂಢ ಅಂದ್ರೇನು? ಧ್ಯಾನ ಸಿದ್ಧ, ಯೋಗಾರೂಢ ಅಂತ ಕರೀತಾರೆ. ಧ್ಯಾನಾರೂಢ ಏವಂ ಹರೌ ಇತಿ ಏವಂ ಮುಕ್ತ ಪ್ರಕಾರೇಣ ಹರೌ ಭಗವತಿ ಪ್ರತಿಲಬ್ಧೋ ಭಾವ ಮನೋ ಯಶ್ಚ ಸ ತಥಾ ದ್ರವದೃದಯ ತಸ್ಮಿನ್ ಏಕಸ್ಮಿನ್ನೇವ ಲೀಯಮಾನ ಹೃದಯ. ದೇವ್ರ ಕಡೆ ಮನ ಸರಿಯುತ್ತೆ ಅಂದ್ರೆ ಡೌನ್ ಆಗಿಬಿಡ್ತಲ್ಲ, ಬೇರೆ ಕಡೆ ಡೈವರ್ಟ್ ಆಗೋದು, ಆ ಕಡೆನೇ ಹೋಗ್ಬೇಕಾಗ. ನೀರು ಡೌನ್ ಕಡೆ ತಕ್ಷಣ ಹೋಗುತ್ತಲ್ಲ ಆ ಥರ ಆಗುತ್ತೆ. ಉತ್ಕೃಷ್ಟವ್ ಪುಲಕ ಪ್ರಮೋದವ್, ಪುಲಕ ಪ್ರಮೋದ ಆನಂದ ರೋಮಾಂಚನ, ಆನಂದದ ರೋಮಾಂಚನ. ಔತ್ಕಂಠೇನ ಆವಿರ್ಭೂತಯ ಬಾಷ್ಪಕಲಯ ಅಶ್ರುಧಾರಯ ಮುಹುರರ್ಧ್ಯಮಾನ ಆರ್ದ್ರೀಕ್ರಿಯಮಾಣ ಪುಮಾನ್ ಯಚ್ಚಿತ್ತ ಬಡಿಶಂ ಲಕ್ಷ್ಯಂ ಪ್ರತಿ ಪ್ರಾಯುಂಕ್ತ ತಚ್ಚಿತ್ತ ಬಡಿಶಮಿ ಶನಕೈರ್ವಿಯುಂಕ್ತೆ ಚಿರಪರಿಚಯಾತ್ ಸ್ವವಶತ್ವೇರ ವಿಶಿಷ್ಟಂ ಯೋಜಯತಿ. ಬೇರೆ ಡೀಲಿಂಗ್ ಆಯಿತು, ದೇವರ ಕಡೆ ನೋಡ್ತಾ 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 ಹಾಗೆ ಇನ್ವಾಲ್ವ್ ಆಗಿಬಿಡ್ತಾನೆ. ಅಪ್ರಯತ್ನೇನ ಧ್ಯಾನಾಂತರಂ ಸಮಾಧಿಂ ಕರೋತಿ. ಅಪ್ರಯತ್ನೇನ ಎಫರ್ಟ್ಲೆಸ್ ಆಗಿ ಒಂದ್ಸರಿ ಸಿದ್ಧವಾಯಿತು ಅಂದ್ರೆ ಮತ್ತೆ ಧ್ಯಾನಕ್ಕೆ ಕೂತ್ರೆ ಇಮಿಡಿಯೇಟ್ ಬಂದ್ಬಿಡುತ್ತೆ. ಡ್ರೈವಿಂಗ್ ಕಲ್ತಿರ್ತಾರೆ, ಮೊದಲೆಲ್ಲ ಭಾರಿ ಕಷ್ಟ, ಆಮೇಲೆ ರಿಫ್ಲೆಕ್ಸ್ ಆಕ್ಷನ್ ಅಷ್ಟು ಫಾಸ್ಟ್ ಬಂದ್ಬಿಡುತ್ತೆ. ಮಹಾಭಾರತ ಯುದ್ಧ ದ್ರೋಣ ಪರ್ವದಲ್ಲಿ ಏನಾಗುತ್ತೆ, ಸಾತ್ಯಕಿ ಭೂರಿಶ್ರವ ಯುದ್ಧ ಮಾಡ್ತಾ ಇರ್ತಾರೆ. ಆಗ ಭೂರಿಶ್ರವ ಸಾತ್ಯಕಿಯನ್ನು ಬಿಡಿಸಿ ಕೊಲ್ಲಕ್ಕೆ ಅಂತ ಖಡ್ಗ ಇರ್ತಾನೆ ಮೇಲಕ್ಕೆ. ಕೃಷ್ಣ ತೋರಿಸ್ತಾನೆ ಅರ್ಜುನನಿಗೆ, ಅರ್ಜುನ ಒಂದು ಭಲ್ಲ ಒಗಿತಾನೆ, ಅವನ ಕೈ ಸಮೇತ ಬಿದ್ದೋಗ್ಬಿಡ್ತದೆ ಆ ಕಡೆ. ಒಂದು ಕೈಯ ಹೋಯ್ತು, ಅದರ ಖಡ್ಗನ ಹೋಯ್ತು, ಭಾರಿ ಸಿಟ್ಟು ಬರ್ತದೆ ಅವನಿಗೆ. ಸಿಕ್ಕಾಬಟ್ಟಿ ಬೈತಾನೆ, ಅರ್ಜುನ ಬೈತಾನೆ, ಕೃಷ್ಣನು ಬೈದು ಬಿಡ್ತಾನೆ ನಡೆಯಂತೆ. ಅರ್ಜುನ ಹಾಗೆ ಮಾಡಿದ್ರೆ ನೀನು ಮಾಡಿಸ್ತಿ ಅಂತ ಬೈದು ಬಿಡ್ತಾನೆ. ಆಮೇಲೆ ಒಳ್ಳೆ ಮಹಾಯೋಗಿ ಅವನು, ದೊಡ್ಡ ಏಕಾಸುರದರಲ್ಲಿ ಒಬ್ಬ ಸಿದ್ಧ ಪುರುಷ, ಧ್ಯಾನಕ್ಕೆ ಕೊಡ್ತಾನೆ. ಎಲ್ಲಿ ರಣರಂಗದೊಳಗೆ ರಕ್ತ ಇತ್ತು, ತುಂಬಿ ಹೋಗ್ಬಿಟ್ಟು ಧ್ಯಾನಕ್ಕೆ ಕೊಡ್ತಾನೆ. ಒಂದು ಕ್ಷಣದಲ್ಲಿ ಅಸಭ್ಯ ಸಮಾಧಿ ಹೋಗ್ತಾನೆ, ಅದೇ ಚಿರ ಜನಾಯನ ಒಂದು ಕ್ಷಣದಲ್ಲಿ. ಆಗ ಸಾತ್ಯಕ್ಕೆ ಹೋಗಿ ತಲೆ ಕತ್ತರಿಸ್ಬಿಡ್ತಾನೆ, ಅವ್ನಿಗೇನು ಗೊತ್ತು ಕೂಡ ಆಗೋದಿಲ್ಲ. ಅದು ಅದರಲ್ಲಿ ಹೋಗ್ತಾನೆ ಯಾತಕ್ಕೆ ಅಂದ್ರೆ ಅವ್ನು ಇದು ಒಂದ್ಸರಿ ಸಿದ್ಧವಾದ ಮೇಲೆ ಏನಾಯ್ತು, ಅದು ಮುಂದೆ ಬಾಯಿ ಬಂದ್ಮೇಲೆ ಪಟ್ಟಂತ ಬರ್ತಲ್ಲ ಆ ಥರ ಆ ಸ್ಥಿತಿ ಬರಬೇಕು. ಮೊದಲು ನೋಡ್ಕೊಂಡು ನೋಡ್ಕೊಂಡು ಕಲಿತಾನೆ, ಬಹಳ ಕಷ್ಟ. ಒಂದ್ಸರಿ ಬಂದ ಮೇಲೆ ಹಾಗೆ ನಿಂತ್ಕೊಂಡು ಕನಸಲ್ಲೂ ಹೇಳ್ತಾ ಇರ್ತ, ಆ ಸ್ಥಿತಿ ಬರಬೇಕು. ನಮಗೆ ಈ ರೀತಿಯಲ್ಲಿ ಧ್ಯಾನ ಮಾಡೋ ಸಿದ್ಧಿ ಬಂತು ಅಂದ್ರೆ ಅದು ಪೂರ್ತಿ ಸಿದ್ಧ ಪುರುಷ ಅವರು, ಇಲ್ಲ ಹೋದ್ರೆ ಸಾಧ್ಯ ಇಲ್ಲ. ಮುಕ್ತಾಶ್ರಯಂ ಗೆರ್ಗೆ ನಿರ್ಭಿಷಯಂ ಸ್ವಚಿತ್ತಂ ನಿರ್ವಾ ಅವೆಲ್ಲ ಸುಮ್ಮನೆ ಓದ್ದಾಗ ಅರ್ಥ ಆಗ್ತಿದ್ದಿಲ್ಲ, ಅದ್ಯಾಕೆ ಸಾಧ್ಯ ಅಷ್ಟೆಲ್ಲ ಭಯೋನು ನೋವು ಬೇರೆ, ಕೈ ಕಟ್ಟಾಗಿದೆ, ಭಯಾನಕ ನೋವು, ಸಿಟ್ಟಿದೆ, ಇಲ್ಲಿ ಧ್ಯಾನ ಕೊಡ್ತಾನೆ, ಅದೇ ಕಷ್ಟ ಇಲ್ಲಿ ಕಾಣ್ತಾನೆ, ಎಲ್ಲ ದ್ವೇಷ ಬಿಟ್ಟು ಬಿಡ್ತಾನೆ, ಸುಮ್ ಸುಮ್ನೆ ಬೈದೆ ಅಂತ ಅನ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ, ಇನ್ವಾಲ್ವ್ ಆಗ್ಬಿಡ್ತಾನೆ. ಹೊರಗೆ ಬೈದಿದ್ದಾನಾಗ ಒಳಗೆ ಭಕ್ತಿ ಬರ್ಲಿಕ್ಕೆ ಶುರುವಾಗ್ತಾನೆ. ಇದೆಲ್ಲ ಯಾಕೆ ಸಾಧ್ಯ ಆಯ್ತು? ನಿಜವಾದ ಯೋಗಿ ದೊಡ್ಡ ದೇವತಾಂಶನಾದ್ದರಿಂದ ಕಷ್ಟ ಸಾಧ್ಯ ಆಯ್ತು. ಸಹಸಾ ಯಥಾರ್ಥಿ ಆತ್ಮಾನಮತ್ರ ಪುರುಷೋ ವಿವಧಾನಮೇಕಂ ಅನ್ವೀಕ್ಷತೆ ಪ್ರತಿ ನಿವೃತ್ತ ಗುಣ ಪ್ರವಾಹ ಅಲ್ಲಿಗಿರಲಿ. ಮುಂದೇನಾಗುತ್ತೆ ಅಂತ ಹೇಳ್ತಾರೆ, ಇದೆಲ್ಲ ಧ್ಯಾನ. ಈ ಧ್ಯಾನ ಆದ್ಮೇಲೆ ಇದು ಶುರುವಾಗುತ್ತೆ. ಗರ್ಭವಾಸದ ಬಗ್ಗೆ ಹೇಳ್ತಾರೆ, ಅದೇ ವೈರಾಗ್ಯ ಜಾಸ್ತಿ ಬರಲಕ್ಕೋಸ್ಕರ ಗರ್ಭವಾಸದ ಅದು ಆತ್ಮ ಎಷ್ಟು ಬಂತಲ್ಲ ಬ್ರಹ್ಮಸೂತ್ರ ಅದೆಲ್ಲ ಇಲ್ಲಿ ಬರುತ್ತೆ ಆಮೇಲೆ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಹೇಳ್ತಾರೆ ಭಾಗವತಕ್ಕೆ, ಬ್ರಹ್ಮಸೂತ್ರ ಅರ್ಥ ಅಂತ ಕೆಲ ಕಥೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಈ ಶ್ರಾದ್ದ ತರ್ಪಣಗಳಿಗೆ ಷಣ್ಣವತಿ ಅಂತ ಹೆಸರು. 96 ವರ್ಷಕ್ಕೆ 96 ಬರುತ್ತೆ, ಅದರಲ್ಲಿ ಯುಗಾದಿಗಳು, ಅಮಾವಾಸ್ಯೆ ಸರಿ, ಸಂಕ್ರಮಣ ಸರಿ, ಅದ್ರ ಜೊತೆಗೆ ತಿಥಿಗಳು ಸರಿ, ಆಮೇಲೆ ಅಮಾವಾಸ್ಯಗಳು, ಮಹಾಲಯ, ವೈದ್ಯತಿಗಳು, ಆಮೇಲೆ ವ್ಯತಿಪಾತಗಳು, ಅವೆಲ್ಲ ಸೇರುತ್ತೆ. ಅವಿಷ್ಟು ಸೇರಿ 96 ಆಗುತ್ತೆ. ಷಣ್ಣ ನವತಿ, ನವತಿ ಅಂದ್ರೆ 90, ಷಣ್ಣ ಅಂದ್ರೆ 6, ಷಣ್ಣವತಿ ಅಂದ್ರೆ 96. ಅಷ್ಟನ್ನು ಕೂಡ ಪ್ರತಿ ವರ್ಷ ಕೂಡ ಮಾಡಬೇಕು. ಇವರು ಅದರ ವರದರಾಜ್ ಅವರು ಅದೆಲ್ಲ ಲಿಸ್ಟ್ ಮಾಡಿದ್ರು, ಹೋದ ವರ್ಷ ಲಿಸ್ಟ್ ಮಾಡಿದ್ರು, ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಪಂಚಾಂಗದಲ್ಲಿ ಅಂದ್ರೆ ಹುಡುಕ್ಬೇಕಷ್ಟೇ, ಮಠದ ಪಂಚಾಂಗ ವ್ಯತ್ಯಾಸ ಆಗೋ ಚಾನ್ಸಸ್ ಇರ್ತವೆ, ಹುಷಾರಿರ್ಬೇಕು. ನೋಟ್ ಬರ್ದಿ ಅದಕ್ಕೆ ಹುಡ್ಕೊಂಬಿಡಿ, ಹುಡ್ಕೊಂಬಿಟ್ಟು ಅದನ್ನು ಮಾಡಿದ್ರೆ ಅವತ್ತಿನ ದಿವಸ ಎಲ್ಲದಕ್ಕೂ ಇದು ಮಾಡಬೇಕಾಗಿಲ್ಲ. ತರ್ಪಣದ ಕೆಲವು ತರ್ಪಣ ಕೊಡಬೇಕು, ಅವ್ರು ಸಾಧ್ಯ ಮಾಡಬೇಕು. ಅದರಲ್ಲಿ ಅದ್ರ ತಕ್ಕಂತೆ ಲಿಸ್ಟ್ ಇದೆ, ಇಲ್ಲಿ ನೋಡ್ಕೊಂಡು ಮಾಡಿದ್ರೆ ಆಯ್ತು. ಎಲ್ಲರೂ ಕೊಡ್ತಾ ಇದ್ದಾರೆ, ದಕ್ಷಿಣ ಸಮೇತ ಕೊಡ್ತಾರೆ, ದಕ್ಷಿಣ ಬಿಡಾಗಿಲ್ಲ.